ಮುಖ್ಯ ಅದೇ ಉಪಕ್ರಮ ಅಂದ್ರೆ ತಂದೆ ಮಗನಿಗೆ ಸಂಬಂಧ ಇದೆ. ಎಂಥ ಸಂಬಂಧ? ತನಗಿಂತ ಹೆಚ್ಚು ಅವನನ್ನ ಆತ್ಮೀಯಿಂದ ಕಾಣುತ್ತಾನೆ. ಅವನ ಮಾತು ಬರೆದಿದ್ದಾನೆ ಅಂದ್ರೆ ಸಾಯೋ ಉದ್ದೇಶ ಅಲ್ಲಿಲ್ಲ, ಅಲ್ಲಿ ಎಚ್ಚರಿಕೆ ಕೊಡ್ತಿದ್ದಾನಷ್ಟೇನೆ. ಇದು ಅರ್ಥ ಮಾಡೋ ಕ್ರಮ ಇದೆ. ಮುಖ್ಯಾರ್ಥೇ ವಿದ್ಯಮಾನೇತು ಸ್ವಸಾರ್ವಜ್ಞಂ ನಿಷಿಧ್ಯತೆ ಅತ ಸರ್ವಗುಣೈರ್ಯುಕ್ತಂ ಬ್ರಹ್ಮಾಂಗೀಕಾರ್ಯಮೇವ ಹಿ. ಮುಖ್ಯಾರ್ಥೇ ವಿದ್ಯಮಾನೇತು ಸ್ವಸಾರ್ವಜ್ಞಂ ನಿಷಿಧ್ಯತೆ. ಆದ್ದರಿಂದ ಎಸ್ ಸರ್ವಜ್ಞ ಸರ್ವವಿತ್ ಸತ್ಯಂ ಜ್ಞಾನ ಅನಂತಂ ಬ್ರಹ್ಮ ಇತ್ಯಾದಿ ಭಗವಂತನ ಲಕ್ಷಣ ಹೇಳತಕ್ಕಂಥ ಮತಗಳಿಗೆ ಸರ್ವಜ್ಞತ್ವ ಸರ್ವಶಕ್ತಿತ್ವ ಎಲ್ಲವನ್ನು ಹೇಳಿದರೆ ಏನು ವಿರೋಧ ಇದೆ ಅದರೊಳಗೆ? ಏನಿದೆ ಗುಣ ಅವೆಲ್ಲ ಕೂಡ ಅದನ್ನು ಒಪ್ಪಾರ್ದಂತೆ. ಏನು ತಮಾಷೆ ಗೊತ್ತ? ಯಾರೋ ಶ್ರೀಮಂತ ಆದ್ರೆ ಸಿಟ್ಟಾಗ್ತಾನೆ ಅವನಾದ್ರೂ ಕೂಡ, ಬರಿಷ್ಠ ಆದ್ರೆ ಸಿಟ್ಟಾಗ್ತಾನೆ, ದಡ್ಡ ಆದ್ರೆ ಸಿಟ್ಟಾಗ್ತಾನೆ, ದೇವರನ್ನು ಹೊಗಳ್ತಾ ಇದ್ದಾರೆ. ಅಂಥ ಗುಣಗಳು ದೇವರಲ್ಲಿ ಯಾತಕ್ಕೆ ಇರಬಾರದು? ಆದ್ದರಿಂದ ನಿರ್ಗುಣ ಅಂತ ಹೇಳೋದಕ್ಕೆ ಹೋಗಬೇಡಿ, ಅದು ಇಂಪಾರ್ಟೆಂಟ್. ನಿರ್ಗುಣತ್ವ ಖಂಡನಿಗೆ ಯಾಕೆ ನಿರ್ಗುಣ ಬರಮ್ಮ ಅಂತ ಇದೆಯಲ್ರಿ ಅಂತ ಹೇಳ್ತಾರೆ. ವಾಕ್ಯ ಇದೆ, ಅರ್ಥ ಮಾಡ್ಕೋಬೇಕಂತ. ವಾಕ್ಯ ಇದೆ ಅಂತ ಹೇಳಿ ಏನೋ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಮುಖ್ಯಾರ್ಥೆ ವಿದ್ಯಮಾನೇತು ಸಾರ್ವಜ್ಞಂ ನಿಷಿದ್ಧತೆ. ಮುಖ್ಯಾರ್ಥ ಸರಿಯಾಗಿ ಕೂರ್ತಿರಬೇಕಾದ್ರೆ ದೇವರಿಗೆ ಸರ್ವಜ್ಞತ್ವವನ್ನು ಯಾತಕ್ಕೆ ಅಲ್ಲಗಳಿತಾ ಇದೆಯಾ? ಅಥ ಸರ್ವಗುಣೈರ್ಯುಕ್ತಂ ಬ್ರಹ್ಮ ಅಂಗೀಕಾರ್ಯವೇವಹಿ. ಆದ್ದರಿಂದ ಎಲ್ಲ ಗುಣಗಳಿಂದ ಕೂಡಿದಂಥ ಬ್ರಹ್ಮನನ್ನು ಒಪ್ಪೇಕೆ ಹೊರತು ನಿರ್ಗುಣ ಬ್ರಹ್ಮನಲ್ಲ. ಅಪಲಾಪೋಪಿ ಸರ್ವಸ್ಯ ನಾಕಥಂಚನ ಯುಜ್ಯತೆ ಅನಾದಿಯೋಗ್ಯತಾ ಚೋಕ್ತ ತೇನ ಗ್ರಾಹ್ಯೈವ ಸರ್ವಥಾ. ಅಪಲಾಪೋಪಿ ಸರ್ವಸ್ಯ ನಕಥಂಚನ ಯುಜ್ಯತೆ. ಯಾವುದನ್ನೂ ಒಪ್ಪೋದಿಲ್ಲ ಅಂತಕ್ಕಂಥ ಅಪಲಾಪ ಇದೆಯಲ್ಲ, ಅದೇನು ಮಾಡಿದ್ರು ಸರಿಯಲ್ಲ. ಯಾರ ಮಾತು ಕೇಳೋದು ಏನು ಮಾಡ್ಬೇಕು ಅವನಿಗೆ? ಅರ್ಥ ಆಯ್ತಿಲ್ಲ. ಕೊನೆಗೇನು ಮಾಡ್ತಾರೆ? ಕೋರ್ಟ್ಗೆ ಹೋಗ್ತಾರೆ. ಕೋರ್ಟ್ ಒಪ್ಪೋದಿಲ್ಲ ಅಂದರೆ ಮನೆ ದಂಡ್ಯ ದಂಡಿ ಒಳಗೆ ಹಾಕ್ತಾರೆ, ಬಿಡೋದಿಲ್ಲ. ಬರೀ ಒಂದಲ್ಲ ವರ್ಷ ಇದನ್ನು ಏನು ಮಾಡಬೇಕು? ಅವನು ಒಪ್ಪಲೇಬೇಕಾಗುತ್ತೆ. ಎಲ್ಲವನ್ನೂ ಒಪ್ಪೋದಿಲ್ಲ ಅಂತ ಹೇಳೋ ಮಾತು ಏನು ಸರಿಯಲ್ಲ. ಅದು ಹಿನ್ನೆಲೆಯಲ್ಲಿ ಪರಮಾತ್ಮನಿಗೆ ಸರ್ವಜ್ಞತ್ವ ಆದ ಗುಣಗಳು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯವಾಗಿ ಅನಾದಿ ಯೋಗ್ಯತಾ ಚೋಕ್ತ ತೇನ ಗ್ರಾಹ್ಯೈವ ಸರ್ವಥ. ಜೀವರಲ್ಲಿ ಏನಿದೆ ಅನಾದಿ ಯೋಗ್ಯತಾ ಅಂತಿದೆ, ಸಾತ್ವಿಕ ರಾಜಸ ತಾಮಸ ಅಂತ ಪ್ರಭೇದ ಇದೆ. ಜೊತೆಗೆ ನಿಜೋಚ್ಚ ಭಾವಂಗತಾ ಉತ್ತಮರು ಕಡಿಮೆಯವರು ಅಂತಕ್ಕಂಥ ತಾರತಮ್ಯ ಇದೆ. ಅನಾದಿ ಯೋಗ್ಯತೆ ಎರಡರ್ಥ, ಒಂದು ಸಾತ್ವಿಕ ರಾಜಸ ತಾಮಸ ಭೇದದಿಂದ ಯೋಗ್ಯತಾ ಒಂದು, ಇನ್ನು ಭಕ್ತಿಯಾದಿ ಜ್ಞಾನ ಆಧಿಕ್ಯ ರೂಪವಾದ ಯೋಗ್ಯತಾ ಒಂದು. ಇವೆಲ್ಲ ಕೂಡ ಏನಾಗಿದೆ? ಪ್ರಮಾಣ ಸಿದ್ಧವಾದ ವಿಚಾರಗಳು. ಮುಕ್ತಾನಾಂ ತಾರತಮ್ಯಂಚ ಮಾನೈರುಕ್ತೈರ ಚಾಲ್ಯತೆ ಜ್ಞಾನಿನೋಪಿ ಯಥೋ ನಿತ್ಯಂ ಕುರ್ವಂತಿ ಶುಭಮೇವ ಹಿ. ಮುಕ್ತಾನಾಂ ತಾರತಮ್ಯಂಚ ಮಾನೈಹಿ ಉಕ್ತೈಹಿ ನ ಚಾಲ್ಯತೆ. ಮತ್ತು ಮುಕ್ತರ ತಾರತಮ್ಯವನ್ನು ಹಿಂದೆ ಅನೇಕ ಪ್ರಮಾಣಗಳಿಂದ ಹೇಳಿದ್ದೇವೆ ಈಗಾಗಲೇ. ನ ಚಾಲ್ಯತೆ ನಲಗಾಳಸಕ್ಕೆ ಬರೋದಿಲ್ಲ ಅಂತ ಹೇಳ್ತಾರೆ. ಮುಕ್ತರ ತಾರತಮ್ಯ ಕೂಡ ಅತ್ಯಂತ ದೃಢವಾಗಿರತಕ್ಕಂಥ ಪ್ರಮೇಯ. ಇಟ್ ಕೆನಾಟ್ ವಿಷೇಕಡ ಅಂದ್ರೆ ಅರ್ಥ ಏನೋ, ನ ಚಾಲ್ಯತೆ ಚಾಲನೆ ಮಾಡಕ್ಕೆ ಬರೋದೇ ಇಲ್ಲ, ಗಟ್ಟಿಯಾದ ಪ್ರಮೇಯ ಅದು. ಜ್ಞಾನಿನೋಪಿ ಯಥೋ ನಿತ್ಯಂ ಕುರ್ವಂತಿ ಶುಭಮೇವ ಹಿ. ತಾರತಮ್ಯಕ್ಕೆ ಇನ್ನೊಂದು ಕಾರಣ ಏನು ಅಂದರೆ, ದೊಡ್ಡ ದೊಡ್ಡ ಜ್ಞಾನಿಗಳಿದ್ದಾರೆ, ಅವರು ಸ್ಟಿಲ್ ಏನು ಮಾಡ್ತಾರೆ? ಅವರು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ. ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾರೆ ಅಂದಮೇಲೆ ಏನರ್ಥ? ಮುಂದೆ ಒಳ್ಳೆ ಗುರಿ ಇದೆ ಅಂತ. ಜ್ಞಾನಿಗಳು ಕೂಡ ಒಳ್ಳೊಳ್ಳೆ ಕೆಲಸ ಮಾಡೋದು ನಮಗೆ ಕಂಡಿದೆ. ಇವತ್ತು ಅನೇಕ ಏನು ತಿಳ್ಕೊಂಡಿದ್ದಾರೆ, ಜ್ಞಾನ ಬಂದರೆ ನಾನಾಚಾರ ಮಾಡ್ಬೋದು ಅಂತ ಹೇಳಿ. ಅಲ್ಲ, ಇನ್ನು ಮುಂದಿದೆ ಅದು, ಮುಂದೆ ಅದು ಇಲ್ಲಲ್ಲ. ಇಲ್ಲಿರೋದೇನು ಶುಭಂ ಕುರುವಂತೆ, ಶುಭಮೇವ ಕುರುವಂತೆ, ಒಳ್ಳೆಯದನ್ನೇ ಮಾಡ್ತಾರೆ ಹೊರತು ಜ್ಞಾನಕ್ಕೆ ಕೆಟ್ಟದ್ದು ಮಾಡೋದಿಲ್ಲ. ಅದು ವಾದರಾಜರಾಯರಂಥವ್ರು ಎಲ್ಲರಿಗೂ ಗೊತ್ತಿರೋ ಜ್ಞಾನಿಗಳು. ಅವರ್ಯಾರು ನಿಷಿದ್ಧ ಕೆಲಸ ಮಾಡಿದಾರೆ ಅದು ಏನರ್ಥ? ಮುಂದೆ ಒಳ್ಳೆ ಗುರಿ, ಇನ್ನೂ ಗುರಿ ಇದೆ ಅಂತ ಅರ್ಥ. ಅವ್ರಿಗೆ ಈಗಾಗಲೇ ಗುರಿ ಸಾಧಿಸಿಬಿಟ್ಟಿದ್ದಾರೆ, ಇನ್ನೂ ದೊಡ್ಡ ಗುರಿ ಅವ್ರ ಮುಂದೆ ಇದೆ. ಅನೇಕರು ಜ್ಞಾನ ಬಂದಷ್ಟು ಆಚಾರ ಬಿಟ್ಟುಬಿಡಬೇಕು, ಹಾಗಿದ್ರೆ ಅವ್ರು ಬಿಟ್ಟಿಲ್ಲಲ್ಲ, ಹಾಗಿದ್ರೆ ಇವರೇನು ಹೇಳಬೇಕು? ಅವ್ರಿಗಿಂತ ನಾನೇ ಜ್ಞಾನಿ ಅಂತ ಹೇಳ್ಕೋಬೇಕಷ್ಟೇ. ಹೌದಲ್ಲ, ಇನ್ನೂ ಅವರೇ ಅಜ್ಞಾನಿಗಳು. ಪೂರ್ತಿ ಅನಾಚಾರ ಶುರು ಮಾಡಿದ್ರೆ ಜ್ಞಾನಿಗಳು ಅಂತ. ಹೌದಲ್ಲ, ಪೂರ್ತಿ ಅನಾಚಾರ ಶುರು ಮಾಡಿಬಿಟ್ರೆ ಜ್ಞಾನಿಗಳು ಅಂತ ಪ್ರೂವ್ ಆಗುತ್ತೆ. ಸೊ ಅದು ಅಂದ್ರೆ ಕೊನೆಗೆ ಏನಾಯ್ತು? ಕೊನೆಗೆ ಅನಾಚಾರಿಗಳೇ ಜ್ಞಾನಿಗಳು, ಅಲ್ಲಿಗೆ ಎಂಡ್ ಆಯ್ತು. ಹೌದಲ್ಲ, ಜ್ಞಾನ ಬರ್ತಾ 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 ಆಚಾರ ಬಿಟ್ಬಿಡ್ತಾನೆ. ಜ್ಞಾನ ಪೂರ್ತಿ ಬಂದರೆ ಪೂರ್ತಿ ಆಚಾರ ಬಿಡ್ತಾನೆ. ಜ್ಞಾನ ಪೂರ್ತಿ ಬಂದರೆ ಪೂರ್ತಿ ಆಚಾರ ಬಿಡ್ತಾರೆ. ಸೊ ಆಚಾರ ಬಿಟ್ಟವರಲ್ಲಿ ಏನಾಗಿದ್ದಾರೆ? ಅವರು ಪೂರ್ತಿ ಜ್ಞಾನ ಬಂದು ಆಗಿಬಿಟ್ಟಿದೆ ಅವರಿಗೆ. ಈ ರೀತಿ ಮಾಡಿದರೆ ಎಷ್ಟು ಅರ್ಥ ಅರ್ಥ ಆಗುತ್ತೆ? ಏನು ಹುಳ ಅದು? ಏನು ಹುಳ? ಕಡಿಮೆ ಆಯ್ತು ಬನ್ನಿ. ಕರ್ಬಿಡಿ, ಕಡಿಮೆ ಆಯ್ತು, ಕಡಿಮೆ. ತಾರತಮ್ಯಂ ನಚೇನ್ ಮುಕ್ತೌ ಕುತಃ ಕುರಿಯುಹು ಶುಭಂ ಪುನಃ. ಅಂದ್ರೆ ಏನಾಯ್ತು, ಇಲ್ಲಿಗೆ ಮುಕ್ತಿಯಲ್ಲಿ ತಾರತಮ್ಯ ಇಲ್ಲದೆ ಹೋಗಿದ್ರೆ ಕುತಃ ಕುರಿಯು ಶುಭಂ ಪುನಃ. ಪ್ರೊಬೇಷನರಿ ಪೀರಿಯಡ್ ಸೇರಿಸಿಕೊಂಡ್ರು, ಬಹಳ ಸೀರಿಯಸ್ ಆಗಿ ಎಲ್ಲ ಅಟೆಂಡ್ ಮಾಡ್ತಿದ್ದೆ, ಎಲ್ಲ ಮಾಡ್ತಿದ್ದೆ. ಯಾಕೆ ಇನ್ನು ಪ್ರೊಬೇಷನ್ ಡಿಕ್ಲೇರ್ ಆಗಿಲ್ಲ, ಬಹಳ ಹುಷಾರಾಗಿರೋ ಗೊತ್ತು ಮಾಡ್ದ, ಕನ್ಫರ್ಮ್ ಆಯಿತು. ಆಮೇಲೆ ಮತ್ತೇನು ಮಾಡ್ದ, ಮತ್ತೆ ಹುಷಾರಾಗಿದ್ದ, ಅದಕ್ಕೆ ಇಂಕ್ರಿಮೆಂಟ್ ಸರಿಯಾಗಿ ಬರಬೇಕು ಅಂತ ಶುರು ಮಾಡ್ದ. ಆಮೇಲೆ ಮತ್ತೆ ಹುಷಾರಾಗಿದ್ದ, ಆಮೇಲೆ ಅದಕ್ಕೆ ಪ್ರಮೋಷನ್ ಬರಬೇಕು ಅಂತ ಹೇಳಿದ. ಹೈಯೆಸ್ಟ್ ಪ್ರಮೋಷನ್ ಬಂತು, ಸ್ಟಿಲ್ ಏನು ಮಾಡ್ದೆ, ಮತ್ತೆ ಹುಷಾರಾಗಿದ್ದೇನೆ, ಅದಕ್ಕೆ ಪೆನ್ಷನ್ ಸೆಟ್ಲ್ ಆಗಬೇಕು ಅಂತ ಹೇಳಿ. ಅದು ಮತ್ತೆ ಹುಷಾರಾಗಿದ್ದೇನೆ, ಅದಕ್ಕೆ ಅದು ಕಂಟಿನ್ಯೂ ಆಗಬೇಕು, ಅದು ತೆಗೆದುಬಿಟ್ರೆ ಕಷ್ಟ. ಕೊನೆ ಸ್ಟೇಜ್ ಏನಾಗುತ್ತದೆ, ಸಾಯ್ಬೇಕಾದ್ರೂ ಸರಿಯಾಗಿದ್ದು ಕಾಮಿಲೆ ಪೆನ್ಷನ್ ಬರಬೇಕಲ್ಲ ಮತ್ತೆ. ಅರ್ಥ ಆಯ್ತಾ? ಸೊ ಎಲ್ಲ ಸ್ಟೇಜಲ್ಲಿ ಏನಿದೆ, ಮುಂದೆ ಒಂದು ಗುರಿ ಇದೆ. ಇಲ್ಲಿವರೆ ಏನ್ ಮಾಡ್ಬೇಕಾಯ್ತು, ಪ್ರೊಫೆಷನ್ ಆದ ತಕ್ಷಣ ಹೊಡೆದು ಬಿಡೋದು ಆಫೀಸಲ್ಲಿ ಹೋಗಿ. ಮತ್ತೆ ಯಾಕೆ ಪ್ರೊಫೆಷನ್ ಪ್ರಿಪೇರ್ ಆಯ್ತಲ್ಲ, ಪ್ರೊಫೆಷನ್ ಪೀರಿಯಡ್ ಅಂತೇಳಿ. ಅರ್ಥ ಆಯ್ತು? ಇನ್ನು ಫ್ಯಾಕ್ಟ್ ಏನ್ ಮಾಡ್ತಾ, ಇನ್ನೂ ಹುಷಾರಾಗಿರ್ತಾನೆ. ಅದಕ್ಕೆ ಪರ್ಮನೆಂಟ್ ಆಯ್ತು, ಪರ್ಮನೆಂಟ್ ಆಗಿ ಕೆಲಸ ಕಳ್ಕೊಳ್ಳೋದು ಅರ್ಥ ಮಾಡಬಾರದು. ಹೋದಲ್ಲ, ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ, ಗಟ್ಟಿಯಾಗಿಬಿಟ್ಟಿದೆ ಅಂತೇಳಿ ಯೋಚನೆ ಮಾಡ್ತಾರೆ ಅವ್ರು, ತಂದು ಬಿಡೋಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೆ ತಾರತಮ್ಯಮ್ಯತೆ ಏನು ಮುಕ್ತವು ಕುತಃ ಕುರಿಯು ಶುಭಂ ಪುನಃ. ತಾರತಮ್ಯದಲ್ಲಿ ಮುಕ್ತಿಯಲ್ಲಿ ತಾರತಮ್ಯ ಇಲ್ಲದೆ ಹೋಗಿದ್ರೆ ಶುಭಂ ಕುತಃ ಕುರಿಯು. ಶುಭ ಕಾರ್ಯಗಳನ್ನು ಮತ್ತೆ ಯಾತಕ್ಕೆ ಮಾಡ್ತಾ ಇದ್ರು. ಕೃಚ್ಛೇಣಾಪಿ ತಪೋ ಜ್ಞಾನಂ ಕರ್ಮಾಪ್ಯೇತೇ ಚರಂತಿ ಬಿಭ್ಯತಿ ಸ್ವ ಅಶುಭಾದಿತ್ಯಂ ನಕಾಮಶುಭೇ ಸದಾ. ಕೃಚ್ಛೇಣಾಪಿ ತಪೋ ಜ್ಞಾನಂ ಕರ್ಮಾಪ್ಯೇತೇ ಚರಂತಿ. ಅವರೆಲ್ಲ ಎಷ್ಟು ಮಾಡ್ತಾರೆ ಗೊತ್ತಾ, ನಮಗಿಂತ ಜಾಸ್ತಿ ಮಾಡ್ತಾರೆ ಆಶ್ಚರ್ಯ ಅಂತ. ಜ್ಞಾನಿಗಳು ಅಜ್ಞಾನಿಗಳಿಗಿಂತ ಜಾಸ್ತಿ ವಿಶೇಷವಾಗಿ ಕರ್ಮ ಮಾಡ್ತಾರೆ. ಕೃಚ್ಛ್ರೇಣ ಬಹಳ ಕಷ್ಟಪಟ್ಟು ಮಾಡ್ತಾರೆ ತಪೋ ಜ್ಞಾನಂ ಕರ್ಮ ಅಪಿ ಏತೇ ಚರಂತಿ. ಏತೇ ಅವರು ಕೃಚ್ಛ್ರೇಣ ಬಹಳ ಕಷ್ಟಪಟ್ಟು ಕೂಡ ತಪಃ ಕುರುವಂತಿ, ಜ್ಞಾನಂ ಕುರುವಂತಿ, ಕರ್ಮ ಕುರುವಂತಿ. ತಪಸ್ ಮಾಡ್ತಾರೆ, ಜ್ಞಾನ ಕಾರ್ಯ ಮಾಡ್ತಾರೆ, ವಿವಿಧ ಕರ್ಮಾಚರಣೆ ಮಾಡ್ತಾರೆ. ಅಷ್ಟೇ ಅಲ್ಲ, ಬಿಭ್ಯತಿಷ್ಮ ಅಶುಭಾಂತಿತ್ಯಂ, ಅವರು ಅಶುಭ ಮಾಡೋಕೆ ಬಹಳ ಹೆದರ್ತಾರೋ. ಅಜ್ಞಾನಿ ಸುಲಭ ಕೆಟ್ಟ ಕೆಲಸ ಮಾಡ್ತಾರೆ, ಜ್ಞಾನಿಗಳು ಮಾಡೋದಿಲ್ಲ. ನಮಗೆ ಯಾಕಪ್ಪ ಅದೆಲ್ಲ ಕೂಡ, ಇನ್ಫ್ಯಾಕ್ಟ್ ಅವ್ರು ಬಹಳ ದೊಡ್ಡ ಸ್ಥಾನದಲ್ಲಿ ಇರ್ತಾರೆ. ಸಣ್ಣ ಪುಟ್ಟ ತಪ್ಪು ಮಾಡಿ ನಡೆಯುತ್ತೆ, ಸ್ಟಿಲ್ ಏನು ಮಾಡೋದಿಲ್ಲ, ಅವರು ತಪ್ಪು ಮಾಡೋಕೆ ಹೋಗೋದಿಲ್ಲ. ಪ್ರಾರಬ್ಧವಶಾತ್ ಮಾಡ್ತಾರೆ ಹೊರತು, ಅದರ್ವೈಸ್ ಅವರು ತುಂಬ ಒಳ್ಳೆಯದನ್ನೇ ಮಾಡ್ತಾರೆ. ಅಶುಭಾನ್ ನಿತ್ಯಂ ಸಕಾಮಾಶ್ಚ ಶುಭೇ ಸದಾ, ಶುಭೇ ಸಕಾಮಾಹ ಸದಾ, ಒಳ್ಳೆಯದಾಗಲಿ ಅಂತ ಬಹಳ ಇಷ್ಟಪಡ್ತಾರೆ. ಇವೆಲ್ಲ ಜ್ಞಾನಿಗಳ ಆಚಾರ ನಮ್ಮನ್ನೇ ಸ್ಪಷ್ಟ ಹೇಳ್ತಾ ಇದೆ. ಜ್ಞಾನಿಗಳ ಆಚಾರ ಎಲ್ಲ ಕಾಲಕ್ಕೂ ಕೂಡ ತಾರತಮ್ಯ ಇರೋದರಿಂದ, ಮೋಕ್ಷದಲ್ಲೂ ತಾರತಮ್ಯ ಇರೋದರಿಂದ, ಮೋಕ್ಷದ ಹೆಚ್ಚು ಸುಖಾದಿಗಳಾಗಬೇಕು ಅಂತ ಅಪೇಕ್ಷೆ ಇರೋದರಿಂದ ಏನು ಮಾಡಬೇಕಲ್ಲಿ, ತಾರತಮ್ಯವನ್ನು ಅರ್ಥ ಮಾಡಿಕೊಂಡವರು ಎಂದೂ ಕೂಡ ಸಾಧನೆಯನ್ನು ಕಡಿಮೆ ಮಾಡಿಕೊಳ್ಳೋದಕ್ಕೆ ಹೋಗೋದಿಲ್ಲ. ಇದು ತಾತ್ಪರ್ಯ. ನಜ ಸ್ವಭಾವ ಅಂದರೆ ಜ್ಞಾನಿಗಳು ಕೂಡ ಒಳ್ಳೆಯದನ್ನು ಕಷ್ಟಪಟ್ಟು ಮಾಡೋದೊಂದು, ಕೆಟ್ಟದನ್ನು ಏನು ಮಾಡಿದ್ರು ಮಾಡದೇ ಇರೋದೊಂದು, ಇವೆಲ್ಲ ಕೂಡ ಇವು ಉನ್ನತವಾದ ಗುರಿಯನ್ನು ಸಾಧಿಸತಕ್ಕಂಥ ಅಪೇಕ್ಷೆಯನ್ನು ಆ ಸ್ಥಿತಿಯಲ್ಲೂ ಹೊಂದಿದ್ದಾರೆ ಅಂತ ಇದ್ದಾರೆ. ನಜ ಸ್ವಭಾವಯೇ ವಾಯಂ ಭಯಪೂರ್ವ ಪ್ರವೃತ್ತಿತಃ ಕೃಚ್ಛ್ರೇಣಾಚರಣಾಚ್ಚೈವ ಶುಭಶ್ಚೈವ ಪುನಃ ಪುನಃ. ಇನ್ನೊಂದು ಪ್ರಶ್ನೆ ಹಾಕೋಬಹುದು ನೋಡಿ, ಜ್ಞಾನಿಗಳಲ್ಲಿ ಜ್ಞಾನಿಗಳು ಕರ್ಮಾಚರಣೆ ಮಾಡ್ತಾರೆ ಕರೆಕ್ಟು, ಮುಂದೆ ಮೋಕ್ಷದಲ್ಲಿ ತಾರತಮ್ಯ ಏನೂ ಇಲ್ಲ, ಆದರೂ ಯಾತಕ್ಕೆ ಮಾಡ್ತಾರೆ ಅಂದರೆ ಸ್ವಭಾವ ಅಷ್ಟೇ, ಜ್ಞಾನಿಗಳ ನೇಚರ್ ಹಾಗೆ ಮಾಡೋದಷ್ಟೇ. ದೇರ್ಫೋರ್ ಏನಲ್ಲ ಅದು, ಮೋಕ್ಷದಲ್ಲಿ ತಾರತಮ್ಯಕ್ಕೆ ಕಾರಣ ಆಗೋದಿಲ್ಲ ಅಂತ ಹೇಳಿ ಅದಕ್ಕೆ ಹೇಳ್ತಾರೆ ಅದು ಸರಿಯಲ್ಲ. ದೇವರು ಹೇಳ್ತೀವಿಲ್ಲ, ನಾವೀಗ ದೇವರ ಶುಚ್ಯಾದಿಗಳನ್ನ ಮಾಡ್ತಾನೆ, ಯಾತಕ್ಕೆ ಅಂತ ಹೇಳಿ ಏನಂತ ಉತ್ತರ ಕೊಡ್ತೇವೆ, ದೇವಶೇಷ ಸ್ವಭಾವ ಎಂಬಂತ ಹೇಳ್ತೇವೆ. ಪರಮಾತ್ಮನಿಗೆ ಸೃಷ್ಟಿಯಾದಿ ವ್ಯಾಪಾರ ಹೇಗೆ ಸ್ವಭಾವನೋ, ಜ್ಞಾನಿಗಳಿಗೂ ಕೂಡ ಮುಂದೇನು ಇಲ್ಲದೆ ಹೋದರೂ ಕೂಡ ಯಾಕೆ ಒಳ್ಳೆಯವರಾಗಿರ್ತಾರೆ, ಅವರು ಕೆಟ್ಟದನ್ನು ಬಿಡ್ತಾರೆ ಅಂದರೆ ನ್ಯಾಚ ಅವ್ರ ಸ್ವಭಾವ ಅಷ್ಟೇ, ಹಾಗೆ ಹೇಳಬಾರ್ದು. ಯಾತಕ್ಕೆ ಭಯಪೂರ್ವ ಪ್ರವೃತ್ತಿ ಸಹ ಬಹಳ ಇಂಪಾರ್ಟೆಂಟ್. ಸ್ವಭಾವನ ಯಾವಾಗ ಕರಿಬೇಕು ನಾವು, ಭಯ ಇರಲಿ ಬಿಡಲಿ, ಸುಮ್ಮನೆ ಮಾಡೋದಕ್ಕೆ ಏನಂತಾರೆ ಸ್ವಭಾವ ಅಂತ ಕರಿತಾರೆ, ಹಾಗಲ್ಲ, ಭಯಪಟ್ಟು ಮಾಡ್ತಾರೆ. ದೇವ್ರ ಸ್ವಭಾವ ಅಂತ ಯಾತಕ್ಕೆ ಹೇಳ್ತೇವೆ, ಸೃಷ್ಟಿ ಮಾಡಿದವರು ಬೈತಾರೆ ಅಂತ ಮಾಡೋದಿಲ್ಲ ದೇವರು. ಅರ್ಥ ಆಯ್ತಾ? ಅದಕ್ಕೆ ಅದೇನದು ಸ್ವಭಾವ ಅಂತ ಕರಿಬೇಕು. ಎಲ್ಲಿ ಭಯಪೂರ್ವವಾದ ಪ್ರವೃತ್ತಿ ಇರುತ್ತೋ, ಪೂರ್ವ ಅಂದರೆ ಹಿನ್ನೆಲೆ, ಬ್ಯಾಕ್ಗ್ರೌಂಡ್, ಭಯದ ಬ್ಯಾಕ್ಗ್ರೌಂಡ್ ಇಟ್ಟು ಕೆಲಸ ಮಾಡೋದಾದ್ರೆ ಮನುಷ್ಯ ಅಲ್ಲಿ ಏನಿದೆ ಅಂತ ಅರ್ಥ, ಸ್ವಭಾವ ಅಲ್ಲ ಅಂತ ಅರ್ಥ. ಕೃಚ್ಛ್ರೇಣ ಆಚರಣಾಚ್ಯ ಎರಡನೇದು, ಕಷ್ಟಪಟ್ಟು ಮಾಡ್ತಾರೆ. ದೇವರಿಗೆ ಸ್ವಭಾವ ಅಂತ ಯಾತಕ್ಕೆ ಹೇಳ್ತೇವೆ, ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ, ಆಯಾಸನೇ ಇಲ್ಲ ದೇವರಿಗೆ, ಆದ್ದರಿಂದ ಏನಂತ ಕರಿತೇವೆ ಸ್ವಭಾವ ಅಂತ ಕರಿತೇವೆ. ಮತ್ತು ಕೈ ಆಡಿಸ್ತಾನಕ್ಕೆ ಆಯಾಸ ಇಲ್ಲದ್ರೊಳಗೆ, ಕಣ್ಣು ಹೊಡಿತಾನೆ, ಕಣ್ಣು ಹೊಡಿಬೇಕಾದ್ರೆ ಏನು ಆಯಾಸ ಆಗುತ್ತೆ, ಏನು ಆಗೋದೇ ಇಲ್ಲ. ಅದಕ್ಕೆ ಸ್ವಭಾವ ರೆಪ್ಪೆ ಬಾರಿಸೋದು ಪ್ರತಿಯೊಬ್ಬರು ಇರುತ್ತೆ, ಏನದು ಸ್ವಭಾವ ಅಷ್ಟೆ. ಅರ್ಥ ಆಯ್ತಾ? ಆದರೆ ಇಲ್ಲೇನು ಮಾಡ್ತಾರೆ ಇವರು, ಇಂದ್ರದೇವರು ಮಾಡಿದಂತಹ ಅವು ದೊಡ್ಡ ಯಜ್ಞ, ನೂರಾರು ವರ್ಷಗಳ ಕಾಲ ಏನು ಮಾಡಿದರು ಅವರು, ಯಥಕೃತವಾಗಿ ಹೋಮ ಧೂಮಪಾನ ಮಾಡಿದ್ರು ಅಂತ ಹೇಳಿದಾರಲ್ಲ ರುದ್ರದೇವರು. ಏನು ಮಾಡ್ತಾರೆ, ಲವಣಸಾಗರ, ಲವಣಸಾಗರದ ಕೂತ್ಕೊಂಡ್ಬಿಟ್ಟು ಭಯ ಎಲ್ಲ ಉಪ್ಪು, ಅದು ತಪಸ್ ಮಾಡ್ತಾರೆ. ಇವೆಲ್ಲ ಕಷ್ಟಪಟ್ಟು ಮಾಡೋದು, ಕಷ್ಟಪಟ್ಟು ಮಾಡೋದು ಸ್ವಭಾವ ಅಂತ ಕರೀತಾರ, ಕರೆಯೋದಿಲ್ಲ. ಪ್ರತ್ಯೇಕ
ಅಂದ್ರೆ
ಅಲ್ಲ, ಸ್ವಭಾವಕ್ಕೆ ತಕ್ಕಂತೆ ಮಾಡೋದು ಬೇರೆ, ಸ್ವಾಭಾವಿಕ ಮಾಡೋದು ಬೇರೆ. ಡಿಫರೆನ್ಸ್ ಗೊತ್ತಾಯ್ತಾ? ಸ್ವಭಾವಕ್ಕೆ ತಕ್ಕಂತೆ ಮಾಡೋದು ಬೇರೆ, ಅರ್ಥ ಆಯ್ತಾ? ಸ್ವಭಾವತ ಮಾಡೋದು ಬೇರೆ. ಅದು ಸ್ವಭಾವಕ್ಕೆ ತಕ್ಕಂತೆ ಮಾಡಿದ್ರು ಅಂತ ಹೇಳ್ಬೇಕು. ಅರ್ಥ ಆಯ್ತಾ? ಈಗ ಸ್ವಭಾವ ಅಂದ್ರೆ ಏನು? ಹಾಗೆ ಮಾಡ್ತಾನೆ ಇರ್ತಾರೆ, ಅದು ಸ್ವಭಾವ. ಮುಕ್ತಿ ಹೋದ್ರೆ ತಪಸ್ ಮಾಡೋದಿಲ್ಲ ಅವರು. ಅರ್ಥ ಆಯ್ತಾ? ಈಗ ಆಗ ಮಾಡ್ತಾರೆ ಅಂದ್ರೆ ಏನು? ಬಹಳ ಕಷ್ಟಪಟ್ಟು ಮಾಡಿದ್ದಾರೆ ಅಂತ. ಅರ್ಥ ಆಯ್ತಾ? ಈಗ ಓದ್ಬೇಕಾದ್ರೆ ಕಷ್ಟಪಟ್ಟು ಓದ್ತಾರೆ, ಸುಖವಾಗಿ ಓದ್ತಾರೆ ಯಾರಾದ್ರೂ ಕೂಡ. ಕೆಟ್ಟೋದಿನ ಬಿ ಎಸ್ ಸಿ ಆಗಿರುತ್ತೆ, ಎಮ್ ಎಸ್ ಸಿ ಮಾಡೋದಿಲ್ಲ ಅಂದ್ಬಿಡ್ತಾರೆ. ಎರಡು ವರ್ಷ ಮಾಡಿ ಬಹಳ ಉಪಯೋಗ ಇರ್ತದೆ ಅಂತ, ನಂಗೆ ಸಾಕು ಮಾರಾಯ ತಲೆ ಕೆಟ್ಟೋಗಿದೆ ಅಂದ್ಬಿಡ್ತಾರೆ. ಅರ್ಥ ಆಯ್ತು? ಎಸ್ ಎಲ್ ಸಿ ಅಂದ್ಬಿಡ್ತಾರೆ ಎಷ್ಟೋ ಜನಕ್ಕೆ. ನಾವು ಓದ್ ಹತ್ತೋದಿಲ್ಲ, ಅವರೇ ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಈಗ ಬೇಕಾದ ಕೆಲಸ ಬೇಕಾಷ್ಟು ಮಾಡ್ರಿ ಮಾಡ್ತೇವೆ, ಇದಂತೂ ಸಾಧ್ಯ ಇಲ್ಲ. ಆದರೆ ಎರಡು ವರ್ಷ ಮೂರು ವರ್ಷ ಕಟ್ಕೊಳ್ಳೋ ತಯಾರಿಲ್ಲ ಅವರು. ಏನು ತೋರಿಸುತ್ತೆ ಇದು? ಸ್ವಭಾವ ಆಗಿದ್ರೆ ಏನು ಮಾಡ್ತಿದ್ರು? ಓದಿ ಓದಿದ್ದಾನೆ, ರ್ಯಾಂಕ್ ಬಂದಿದ್ದು, ಇನ್ನೂ ಓದ್ತಾ ಕೂತಿದ್ದಾರೆ ಮತ್ತೆ. ಅದನ್ನು ಏನಂತ ಕರಿಬೇಕು ನಾವಾಗ? ಅಲ್ಲಿ ಆಯಾಸನೇ ಇಲ್ಲ, ಸ್ವಭಾವ ಮಾಡ್ತಾ ಇತ್ತು. ಬಟ್ ಕಷ್ಟಪಟ್ಟು ಮಾಡಿದ ಅಂದ್ರೆ ಸ್ವಭಾವ ಅಂತ ಕರಿಬಾರ್ದು. ಕಷ್ಟಪಟ್ಟು ಮಾಡಿದರೆ ಒಂದು, ಭಯಪಟ್ಟು ಮಾಡಿದರೆ ಒಂದು. ಎಲ್ಲಿ ಭಯ ಇರುತ್ತೋ ಅದು ಸ್ವಭಾವ ಅಲ್ಲ, ಎಲ್ಲಿ ಕಷ್ಟ ಇರುತ್ತೋ ಅದು ಸ್ವಭಾವ ಅಲ್ಲ. ಎಂಥ ಸ್ವಭಾವ ಅಲ್ಲ ಅಂತ ಕೇಳಿ ದೇವರು ಸ್ವಭಾವಕ್ಕ ಸೃಷ್ಟಿ ಮಾಡ್ತಾನೆ ಅಂತ ಹೇಳ್ತೇವಲ್ಲ, ಅಂಥ ಸ್ವಭಾವ ಅಂತ ಹೇಳಬಾರ್ದು. ಜ್ಞಾನಿಗಳಾಗಿ ಮಾಡ್ತಿರೋದ್ರಿಂದ ಏನಲ್ಲ ಅದು? ಸ್ವಭಾವ ಅಲ್ಲ, ಕಷ್ಟಪಟ್ಟೇ ಮಾಡ್ತಾ ಇದ್ದಾರೆ. ಸ್ವಭಾವಕ್ಕೂ ಇದು ವ್ಯತ್ಯಾಸ ಏನಂದ್ರೆ ಕಣ್ಣಾಡ್ತಾನೆ, ಕಾಲಾಡ್ತಾನೆ, ಏನದು? ಸ್ವಭಾವ ಅಷ್ಟೇ. ಈಗ ಕಷ್ಟಪಡೋದೇನಿಲ್ಲೇ ಇಲ್ಲ ನೋಡಿ. ಆದರೆ ಇಷ್ಟಪಟ್ಟು ಪಡೆದ ಸ್ವಭಾವ ಅಂತ ಕರೆಯೋದಿಲ್ಲ. ಶುಭಶ್ಚೈವ ಕೂಡ ಕೂಡ ಅಷ್ಟೇ, ಬರೀ ಒಳ್ಳೆಯದನ್ನು ಮಾಡ್ತಾರೆ, ಮಾಡಿದ್ದೇ ಮಾಡ್ತಾರೆ. ಮತ್ತೆ ತಾದೃಶೋಪಿ ಸ್ವಭಾವಸ್ಥೇ ಅಜ್ಞಶ್ಚಾಪಿ ಭವೇತ್ ತಥಾ ಅನವತ್ತೆ ಪ್ರಮಾಣಂ ಚೇತ್ ತತ್ರಜ್ಞಶ್ಚ ಸಮಂ ಹಿ ತತ್. ತಾದೃಶೋಪಿ ಸ್ವಭಾವಸ್ಥೇ ಅಜ್ಞಶ್ಚಾಪಿ ಭವೇತ್ ತಥಾ. ಹಾಗಿದ್ದರೆ ಅದನ್ನು ಸ್ವಭಾವ ಅಂತ ಕರೆಯೋದಾದರೆ ಎಲ್ಲರೂ ಕೂಡ ಅಜ್ಞಾನಿಗಳು ಏನಂತ ಕರೆಯೋ ಸ್ವಭಾವ ಅಂತ ಕರೆದ್ಬಿಡೋದು ಅಷ್ಟೇ. ಫಲವತ್ತೆ ಪ್ರಮಾಣಂ ಚೇತ್ ಅಜ್ಞಾನಿ ಏನೋ ಮಾಡ್ತಾರೆ, ಅದು ಸ್ವಭಾವ ಅಂತ ಕರೆ ಇಗ್ನೋರ್ ಮಾಡಿಬಿಡ್ತೇವ? ಮಾಡೋದಿಲ್ಲ, ಅವನು ತಪ್ಪು ಮಾಡಿದ ಶಿಕ್ಷೆ ಕೊಡ್ತೇವೆ. ಸ್ವಭಾವ ಅಂತ ನಾವು ಕ್ಷಮಿಸೋದಿಲ್ಲ. ಮತ್ತೆ ಒಳ್ಳೆಯವನು ಮಾಡಿದಾಗ ಒಳ್ಳೆ ವಿದ್ಯಾರ್ಥಿ ಅವನಿಗೆ ಇದು ಮಾಡ್ತಾನೆ, ಅವನೇ ಒಂದು ಅನುಗ್ರಹ ವಿಷಯ ಬಹುಮಾನ ಅದನ್ನು ಕೊಡ್ತಾರೆ. ಸ್ವಭಾವ ಸುಮ್ಮನೆ ಇರೋದಿಲ್ಲ. ಬಿಡಯ ಓದಿದಿ ತನ್ನ ಸ್ವಭಾವ ಬಿಡೋ ಅಂತ ಬಿಟ್ಬಿಡ್ತಾರ? ಏನು ಮಾಡ್ತಾರೆ? ವಿಶೇಷವಾಗಿ ಅವನು ಗೌರವಿಸ್ತಾರೆ. ಫಲವತ್ತೆ ಪ್ರಮಾಣಂ ಚೇತ್ ಯಾವಾಗಲೂ ಒಳ್ಳೆ ಕೆಲಸ ಮಾಡೋದು ಬೇರೆ. ಜ್ಞಾನ ಇತ್ಯಾದಿ ಫಲ ಹನುಮಂತ ದೇವರಿದ್ದಾರೆ. ಉದಾಹರಣೆ ಸುಭೀಷಣ ರಾಜ್ಯ ಸಿಗುತ್ತೆ ಅಂತ ಹೇಳಿ ರಾಮದೇವರು ಸೇವೆ ಮಾಡ್ದ. ಸುಗ್ರೀವ ರಾಜ್ಯ ಸಿಗುತ್ತೆ ಅಂತ ಮಾಡ್ದ. ಹನುಮಂತೇವರಿಗೆ ಸಹಭೋಗ ಕೊಟ್ಟರು. ಇನ್ನೂ ಕೂಡ ನಮೋ ನಮೋ ನಾಥ ನಮೋ ನಮಸ್ತೆ, ನಮೋ ನಮೋ ರಾಮ ನಮೋ ನಮಸ್ತೆ, ಪುನಃ ಪುನಸ್ತೆ ಚರಣಾರವಿಂದಂ ನಮಾಮಿ ನಾಥೇತಿ ನಮಸ್ತಾರ. ಇನ್ನೂ ಕೂಡ ಇದೇನು ತೋರಿಸುತ್ತೆ? ಇದು ಸ್ವಭಾವ. ಇದು ಸ್ವಭಾವ ಅಂತ ಹೇಳಬೇಕೆ ಬರುತ್ತೆ. ಯಾವುದು ಸ್ವಭಾವ ಅಂತ ಹೇಳಬಾರ್ದು? ಅವೆಲ್ಲ ಸ್ವಭಾವ ಅಲ್ಲ. ಅರ್ಥ ಆಯ್ತಾ? ಒಂದು ಒಂದು ಸ್ಟೇಜಲ್ಲಿ ಸ್ವಭಾವ ಬೇರೆ, ಹೆಚ್ಚು ಸಾಧನೆ ಮಾಡೋದು ಬೇರೆ. ಸಾಧನೆ ಮಾಡೋ ಸ್ವಭಾವ, ಅದನ್ನು ಒಪ್ಬಿಟ್ಬಿಡೋದು. ಒಳ್ಳೆ ಸಾಧನೆ ಮಾಡೋ ಸಜ್ಜನದ ಸ್ವಭಾವ. ಆದರೆ ವಿಶೇಷ ಸಾಧನೆ ಮಾಡೋದೆಲ್ಲ ಏನದು? ಒಳ್ಳೆ ಗುರಿಯನ್ನು ಹೊಂದಬೇಕು ಅನ್ನೋ ಸ್ವಭಾವನೇ ಹೊರತು ಬರೀ ಸ್ವಭಾವ ಅಲ್ಲ. ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತ ವಿಹಚೋಚ್ಯತೆ ನಿವೃತ್ತಂ ಸೇವಮಾನತ್ತು ಬ್ರಹ್ಮಾಭೇತಿ ಸನಾತನಂ. ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತ ವಿಹಚೋಚ್ಯತೆ ನಿವೃತ್ತಂ ಸೇವಮಾನತ್ತು ಬ್ರಹ್ಮ ಅಭ್ಯೇಕಿ ಸನಾತನ. ಮನುಸ್ಮೃತಿ ವಾಕ್ಯ ವ್ಯಾಸ ಸ್ಮೃತಿಯಲ್ಲೂ ಇದೆ, ಮನುಸ್ಮೃತಿಯಲ್ಲೂ ಇದೆ. ಬಹಳ ಇಂಪಾರ್ಟೆಂಟ್. ನಿವೃತ್ತ ಕರ್ಮ ಪ್ರವೃತ್ತ ಕರ್ಮ ಅಂತ ಕೇಳಿರ್ತೀವಿ. ನಿವೃತ್ತ ಕರ್ಮ ಅಂದ್ರೆ ಏನು ಅಂದ್ರೆ, ನಿಷ್ಕಾಮಂ ಜ್ಞಾನಪೂರ್ವಂಚ ನಿವೃತ್ತಮೇಹ ಚೋಚ್ಯ. ಜ್ಞಾನಪೂರ್ವಕ ಮಾಡೋ ಕರ್ಮಕ್ಕೆ ಒಂದು ಪಾಯಿಂಟು ಜ್ಞಾನಪೂರ್ವಕ ಮಾಡಬೇಕು, ಇನ್ನೊಂದು ಪಾಯಿಂಟು ಕಾಮನೆ ಬಿಟ್ಟು ಮಾಡಬೇಕು. ಫಲಾಪೇಕ್ಷೆ ಇಲ್ಲದೇನೆ ಜ್ಞಾನಪೂರ್ವಕ ಮಾಡಿದರೆ ಏನಂತ ಕರೀತಾರೆ ಅದನ್ನ? ನಿವೃತ್ತ ಕರ್ಮ ಅಂತ ಕರೀತಾರೆ. ಫಲಾಪೇಕ್ಷೆ ಇಟ್ಟುಕೊಂಡು ಜ್ಞಾನ ಇಲ್ಲದೆ ಮಾಡಿದರೆ ಅದೇನಂತಾರೆ? ಪ್ರವೃತ್ತ ಕರ್ಮ ಅಂತ ಕರೀತಾರೆ. ಫಲಾಪೇಕ್ಷೆ ಇದ್ದರೂ ಪ್ರವೃತ್ತ ಕರ್ಮನೇ, ಜ್ಞಾನ ಇಲ್ಲದೆ ಹೋದರೂ ಕೂಡ ಪ್ರವೃತ್ತ ಕರ್ಮನೇ. ಎರಡೂ ಇದ್ರಂತೂ ಭಾರಿ ಪ್ರವೃತ್ತ ಕರ್ಮ. ಇದರಲ್ಲಿ ಹಾಗಾದ್ರೆ ಎರಡೂ ಸೇರಬೇಕು. ಬರೀ ಫಲಾಪೇಕ್ಷೆ ಇಲ್ಲ, ಅದು ನಿವೃತ್ತ ಕರ್ಮ ಅಲ್ಲ. ಬರೀ ಜ್ಞಾನ ಇದೆ, ನಿವೃತ್ತ ಕರ್ಮ ಅಲ್ಲ. ಜ್ಞಾನ ಇರಬೇಕು, ಫಲಾಪೇಕ್ಷೆ ಬಿಟ್ಟಿರಬೇಕು. ಅದನ್ನೇನಂತ ಕರೀತಾರೆ? ನಿವೃತ್ತ ಕರ್ಮ. ಭಾಗವತಾರೋದ್ಧಾರದಲ್ಲಿ ನಿವೃತ್ತ ಕರ್ಮ ಕರಣ ಪ್ರಕರಣ, ಪ್ರವೃತ್ತ ಕರ್ಮ ತ್ಯಾಗ ಪ್ರಕರಣ ಅಂತ ಹೇಳಿ ಪ್ರವೃತ್ತ ಕರ್ಮಗಳನ್ನು ಏನು ಮಾಡಬೇಕು? ತ್ಯಾಗ ಮಾಡಿಬಿಡಬೇಕು. ನಿವೃತ್ತ ಕರ್ಮಗಳನ್ನು ಉದ್ದೇಶಪೂರ್ವಕ ಹೆಚ್ಚೆಚ್ಚಾಗಿ ಮಾಡಬೇಕು. ನಿವೃತ್ತಂ ಸ್ಯಾತಕ್ಕೆ ಅಂದರೆ ನಿವೃತ್ತಂ ಸೇವಮಾನಸ್ತು. ನಿವೃತ್ತ ಕರ್ಮವನ್ನು ಯಾವನು ಸೇವನೆ ಮಾಡ್ತಾನೋ ಅವನು ಸನಾತನಂ ಬ್ರಹ್ಮ ಅಭ್ಯೇ, ಸನಾತನ ಬ್ರಹ್ಮ ಪರಮಾತ್ಮನ ಹತ್ರ ಹೋಗಿಬಿಡ್ತಾನೆ. ನಿವೃತ್ತ ಕರ್ಮದಿಂದ ಮಾತ್ರ ದೇವರತ್ರ ಹೋಗ್ಲಿಕ್ಕೆ ಸಾಧ್ಯ ಹೊರತು ಪ್ರವೃತ್ತ ಕರ್ಮದಿಂದ ಅಲ್ಲ. ಶುಭೇನ ಆನಂದ ವೃದ್ಧಿ ಸ್ಯಾತ್ ಸಾತಶ್ಚೈವ ಅಶುಭೇನ ಹಿ ಜ್ಞಾನಿನೋಪಿ ಯತಸ್ತೇನ ಕರ್ತವ್ಯಂ ಶುಭಮೇವ ತೈಹಿ. ಶುಭೇನ ಆನಂದ ವೃದ್ಧಿ ಸ್ಯಾತ್. ಶುಭೇನ ಅಂದರೆ ಶುಭಕರ್ಮದಿಂದ. ಜ್ಞಾನ ಬಂದ ಮೇಲೆ ಶುಭಕರ್ಮಗಳನ್ನು ಆಚರಣೆ ಮಾಡಿದರೆ ಆನಂದ ವೃದ್ಧಿಯಾಗತ್ತೆ. ಕ್ರಾಸಶ್ಚೈವ ಅಶುಭೇನಹಿ, ಅಶುಭ ಕರ್ಮದಿಂದ ಕ್ರಾಸವಾಗ ಯಾರಿಗೆ ಜ್ಞಾನೇನೋಪಿ, ಜ್ಞಾನಿಗಳಿದು ಆಗೋದ್ರಿಂದ ಯತಸ್ಥೇರ ಕರ್ತವ್ಯಂ ಶುಭಮೇವ ತೈಲಿ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಶುಭ ಕಾರ್ಯಗಳನ್ನೇ ಮಾಡಬೇಕೆ ಹೊರತು ಅಶುಭ ಕಾರ್ಯಗಳನ್ನು ಮಾಡಬಹುದು. ಉಪಾಸ್ತೇತಯ ಆತ್ಮಾನಂ ಕ್ಷೀಯತೆ ರಾಜ್ಯಕರ್ಮಹಿ ಅಸ್ಮಾದ್ದೇವಾತ್ಮನೋ ಯಜ್ಜತ್ ಕಾಮಯೇ ಸೃಜತೆ ತತತ್. ಉಪಾಸ್ತೇತಯ ಆತ್ಮಾನಂ ಕ್ಷೀಯತೆ ನಾ ಅಶ್ಯ ಕರ್ಮಹಿ. ಯಾರು ಪರಮಾತ್ಮನ ಉಪಾಸನೆ ಮಾಡೋದಿಲ್ಲ ಅವನ ಕರ್ಮ ನ ಕ್ಷೀಯತೆ, ಅವರ ಕರ್ಮ ಕೇಳಿದ ಅಂದರೆ ಏನೇನೋ ಕಾರ್ಯ ಮಾಡಿದ್ದಾನೆ, ಉಚ್ಚಾಪಟ್ಟಿ ಪುಣ್ಯ ಕಾರ್ಯ ಮಾಡಿಬಿಟ್ಟಿಲ್ಲ, ಆದರೆ ಪರಮಾತ್ಮ ಜ್ಞಾನ ಒಂದಿಲ್ಲ ಅವನಿಗೆ, ಅವನ ಕರ್ಮ ಕ್ಷಯ ಆಗೋದೇ ಇಲ್ಲ ಅವನು. ಮತ್ತು ಅದು ಇನ್ಯಾರು ಹೆಚ್ಚು ಕೆಲಸಗಳು ಮಾಡಿಲ್ಲ, ಬ್ರಹ್ಮಜ್ಞಾನ ಬಂದುಬಿಟ್ಟಿದೆ, ಅವನಿಗೇನಾಗುತ್ತೆ ಕರ್ಮಕ್ಷಯ. ಅದು ಎಲ್ಲ ಕರ್ಮಗಳು ಒಂದು ಕಡೆಗೆ, ಬ್ರಹ್ಮಜ್ಞಾನ ಒಂದೇ ಒಂದು ಕಡೆ, ಬ್ರಹ್ಮಜ್ಞಾನ ಒಂದೇ ಎಲ್ಲ ಗ್ರಂಥಗಳು ಒಂದು ಕಡೆಗೆ ಇಟ್ಟು ಮಹಾಭಾರತ ಒಂದೇ ಒಂದು ಕಡೆ ಇಟ್ಟರೆ ಏನಾಯಿತು, ಮಹಾಭಾರತ ತೂಕ ಜಾಸ್ತಿ ಆಗಿತ್ತು. ಅದೇ ರೀತಿಯಲ್ಲಿ ಜ್ಞಾನ ಎಲ್ಲ ಜ್ಞಾನ ಒಂದು ಕಡೆ ಇಟ್ಟು ಉಳಿದೆಲ್ಲ ಕೆಲಸ ಒಂದು ಕಡೆಗೆ ಇಟ್ಟರೆ ಜ್ಞಾನ ಏನು ಮಾಡುತ್ತೆ, ಮೇಲಾಗಿ ಭಾರಿ ದೊಡ್ಡದಾಗುತ್ತೆ. ಆದ್ದರಿಂದ ಜ್ಞಾನ ಒಂದು ಅತಿ ದೊಡ್ಡದಾಗಿರ್ತಕ್ಕಂಥ ಸಾಧನೆ, ಅದನ್ನು ಮಾಡಲೇಬೇಕು. ಅದು ಪ್ರವೃತ್ತಿ ನಿವೃತ್ತ ಕರ್ಮ ಆಗಬೇಕಾದ್ರೆ ಒತ್ತು ಯಾವುದಕ್ಕೆ ಕೊಡಬೇಕು, ಫಸ್ಟು ಜ್ಞಾನಕ್ಕೆ ಮತ್ತೆ ಫಲ ಬಿಡೋದಕ್ಕೆ, ಎರಡು ಸೇರಿಬಿಟ್ಟ ಪ್ರವೃತ್ತ ಕರ್ಮ ಆಗುತ್ತೆ. ಅಸ್ಮಾದ್ದೇವ ಆತ್ಮನೋ ಯದ್ಯತ್ ಕಾಮಯೇ ಸೃಜಿತೇ ತೇಯತ್. ಈ ಭಗವಂತನ ಅನುಗ್ರಹದಿಂದನೇ ಇವನಿಗೇನಾಗುತ್ತೋ ಅದೆಲ್ಲ ಏನು ಅನ್ಕೋತೋ ಅದೆಲ್ಲ ಸಿಗುತ್ತೆ. ವಿದ್ವಾನ್ ಭೂ ಕರ್ಮಾಪಿ ಎಂತವತ್ ಫಲವಾಪ್ನುಯಾತ್ ಯದೇವ ವಿದ್ಯೆಯ ಕುರಿಯಾತ್ ತದೇವ ಹಿ ಅಧಿವೀರ್ಯವತ್. ಅವಿದ್ವಾನ್ ಬಹುಕರ್ಮಾಪಿ ಹಿ ಅಂತವತ್ ಫಲಮಾಪ್ನುಯಾತ್. ಬಹಳ ಇಂಪಾರ್ಟೆಂಟ್. ಅವಿದ್ವಾನ್ ಜ್ಞಾನ ಇಲ್ಲ, ಬಹುಕರ್ಮಾಪಿ ಕರ್ಮಗಳು ಉಚ್ಚಾಪಟ್ಟೆ ಮಾಡ್ತಾನೆ, ಅಂತವತ್ ಫಲಮಾಪ್ನುಯಾತ್ ಅವನಿಗೇನಾಗತ್ತೆ, ಅಂತವತ್ ನಾಶವಾಗ್ತಕ್ಕಂಥ ಫಲ ಬರುತ್ತೆ ಹೊರತು ಅಕ್ಷಯ ಫಲ ಬರೋದಿಲ್ಲ. ಎಷ್ಟೇ ಕರ್ಮಗಳನ್ನು ಮಾಡಿದರೂ ಕೂಡ ಜ್ಞಾನ ಒಂದಿಲ್ಲದೆ ಹೋದರೆ ಅವನಿಗೇನು ಬರೋದಿಲ್ಲ, ಅನಂತ ಫಲ ಸಿಗೋದಿಲ್ಲ. ಉದಾಹರಣೆಗೆ 36,000 ವರ್ಷ ಹಿರಣ್ಯಕಶಿಪು ತಪಸ್ಸು ಮಾಡಿದ, ಸತ್ತೋದ. 5 ವರ್ಷ ಪ್ರಹ್ಲಾದ ಮಾಡಿದ, ಮೋಕ್ಷಕ್ಕೆ ಹೋಗಿಬಿಟ್ಟ. ಅದಕ್ಕೆ ಯಾವುದು ಡಿಫ್ರೆನ್ಸ್ ಇರೋದಿಲ್ಲೀಗ, ಇದ್ರ ಜ್ಞಾನ ಇದೆ ಅವನಿಗೆ, ಅಜ್ಞಾನ ಮಿಥ್ಯಾಜ್ಞಾನ ಇದೆ. ಸೊ ಎಲ್ಲ ಸಾಧನೆಯೂ ವೇಸ್ಟ್ ಆಗುತ್ತೆ. ಆದ್ದರಿಂದ ವಿದ್ವಾನ್ ಬಹುಕರ್ಮಾಪಿ ಎಂಥವತ್ ಫಲಮಾಪ್ನುಯ. ಯಾವನಿಗೆ ಜ್ಞಾನ ಇಲ್ಲ ಅವನು ಎಷ್ಟೇ ಕೆಲಸ ಮಾಡಿದರೂ ಕೂಡ ಅವನಿಗೆ ಅಂಥವತ್ ಫಲ ಸಿಗುತ್ತೆ ಹೊರತು ಇದು ಸಿಗೋದಿಲ್ಲ. ಅಂಥವತ್ತು ಫಲಂ ತೇಷಾಂ ತದ್ಭವತ್ ಅಲ್ಪಮೇಧ ಸಾಮ್, ಭಗವದ್ಗೀತೆಯಲ್ಲೇ ಬಂದಿದೆ. ಅಲ್ಪಮೇಧ ಜ್ಞಾನ ಕಡಿಮೆ ಇದ್ದರೆ ಫಲ ಕಡಿಮೆ ಆಗುತ್ತೆ, ಜ್ಞಾನ ಜಾಸ್ತಿ ಇದ್ದರೆ ಫಲ ಜಾಸ್ತಿ. ಒಂದೇ ಕೆಲಸನೇ ಅರ್ಥಾಯ್ತೇಗೆ, ಒಂದೇ ಕೆಲಸನೇ ಒಬ್ಬ ಜ್ಞಾನಿ ಮಾಡ್ತಾನೆ, ದೇವ್ರ ಪೂಜನೆ ಜ್ಞಾನಿ ಮಾಡ್ತಾನೆ ಅಂತ ತಿಳ್ಕೊಂಡು ಅಜ್ಞಾನಿ ಮಾಡ್ದ 5 ತಾಸು 6 ತಾಸು ಮಾಡ್ತಿದ್ದಾನೆ ಮಾಡ್ತಿದ್ದಾನೆ, ಮನೆ ಅಡುಗೆ ಆಗಿ ಎಲ್ಲ ಇದಾದರೂ ಕೂಡ ಇನ್ನೊಂದು ವಿಷಯ ಕೂಡ ಮಾಡಿಲ್ಲ. ಇನ್ನೊಬ್ಬನು 10 ನಿಮಿಷ ಮುಗಿಸ್ಬಿಟ್ಟಿದ್ದಾರೆ. ಅವಾಗ ಏನಾಗಿದೆ, ಇವನೇ ತಗೊಳ್ಳಿ ಇವ್ರು ಭಾರಿ ಮಾಡಿದ್ದಾರೆ ಅಂತೇಳಿ, ತಪ್ಪು ಯಾಕೆ ಇವ್ರು ಮಾಡಿದ್ದು ಮಾಡಿದ್ದೆ ಎಲ್ಲ ವೇಸ್ಟ್, ಅವ್ರು ಮಾಡಿದ್ದೇನಾಗಿದೆ, ಫುಲ್ ಕಾನ್ಸಂಟ್ರೇಷನ್. ಅದು ಅರ್ಥ ಮಾಡಿಕೊಂಡ್ರೆ ಇದು ಬಹಳ ಮುಖ್ಯ. ಅದು ಜ್ಞಾನ ಯಾವಾಗಲೂ ಕೂಡ ಕರ್ಮದ ಹಿನ್ನೆಲೆ ಇರ್ತಾರೆ, ಭಾರಿ ದೊಡ್ಡದು. ಅದು ಡೆಲ್ಲಿಗೆ ಇಬ್ಬರು ಹೋಗಿಬಿಡ್ತಾರೆ, ಒಂದೇ ಫೈಟ್ ಒಳಗೆ ಹೋಗ್ತಾರೆ, ಅರ್ಥ ಆಯ್ತಾ. ಒಬ್ಬ ಆಫೀಸರು ಕ್ಲರ್ಕ್ ಎಲ್ಲ ಹೋಗಿಬಿಡ್ತಾರೆ ಫೈಟಲ್ಲಿ. ಆದರೆ ಡಿಎರಿಯೇ ಒಂದೇ ಕೊಡೋದಿಲ್ಲ, ಎಲ್ಲರೂ ಏನು ಮಾಡ್ತಾರೆ, ಇಬ್ಬರು ಹೋಗಿದ್ದು ಒಂದೇ ಅದೇ ಆಫೀಸ್ಗೆ ಎಲ್ಲ ಅಂದೇನೆ. ಎಲ್ಲಿ ಡಿಫರೆನ್ಸ್ ಬಂತೀಗ, ಅವರು ಪವರ್ ಯಾಕೆ ಡಿಫರ್ ಆಯಿತು, ಕ್ವಾಲಿಫಿಕೇಷನ್. ಅರ್ಥ ಆಯ್ತಾ, ಈಗ ಕ್ವಾಲಿಫಿಕೇಷನ್ ತಕ್ಕಂತೆ ಎಲ್ಲ ವೇರಿ ಆಗ್ತಾ ಹೋಗುತ್ತೆ. ಇದು ಅರ್ಥ ಮಾಡಿಕೊಂಡ್ರೆ ಯಾವಾಗಲೂ ಜ್ಞಾನನ ಹೆಚ್ಚು ಮಾಡ್ಕೊಳ್ಳೋಕೆ ಇಷ್ಟಪಡೋದು, ಇಲ್ಲವರ ಫಲ ಎಲ್ಲ ಕಡಿಮೆ ಆಗುತ್ತೆ. ಯದೇವ ವಿದ್ಯೆಯ ಕುರಿಯಾತ್ ತದೇವ ಹಿ ಅತಿವೀರ್ಯವತ್. ಯದೇವ ವಿದ್ಯೆಯ ಕುರಿಯಾತ್ ತದೇವ ಹಿ ಅತಿವೀರ್ಯವತ್. ಯದೇವ ವಿದ್ಯೆಯ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಚಾಂದೋಗ್ಯ ಉಪನಿಷತ್ತಿನ ಮಾತು, ಯದೇವ ವಿದ್ಯೆ ಸಂಕ್ಷೇಪ ಮಾಡಿಬಿಟ್ರೆ ಆಚಾರ್ಯ, ಯದೇವ ವಿದ್ಯೆಯ ಕರೋತಿ ಯಾವುದನ್ನು ಜ್ಞಾನಪೂರ್ವಕ ಮಾಡ್ತಾನೋ ತದೇವ ಹಿ ಅತಿವೀರ್ಯವತ್. ಅತ್ಯಂತ ಸಮರ್ಥವಾದ ಕರ್ಮ ಅಂದರೆ ಜ್ಞಾನ ಇದ್ದು ಮಾಡಿದ್ದೆ ಹೊರತು ಜ್ಞಾನ ಇಲ್ಲದೆ ಮಾಡಿದ್ದಲ್ಲ. ಇಂಟರ್ವ್ಯೂ ಮಾಡೋದಕ್ಕೆ ಎಷ್ಟು ಸತ್ಯ, ವಯೋವಸ್ಥೆ ಯಾತಕ್ಕೆ ಮಾಡ್ತಾರೆ ಗೊತ್ತೇನು, ರಿಟರ್ನ್ ಕ್ಯಾಸ್ ಸರಿಯಾಗಿ ಬರೆದ್ಬಿಟ್ಟಿದ್ದಾನೆ ಎಲ್ಲ ಕೂಡ. ವಯೋವಸ್ಥೆ ಮಾಡೋಕ್ಕೆ ಸಿಕ್ಕಾಕೊಂಡ್ಬಿಡ್ತಾನೆ, ಬಯಾಸ್ ಪಾಯಿಂಟ್ ಮಾಡಿದರೆ ಸಿಕ್ಕಾಕೊಂಡ್ಬಿಡ್ತಾನೆ, ಅಥವಾ ಆ ಕಾಲಕ್ಕೆ ಮಾಡಿದ್ರೆ ಸಿಕ್ಕಾಕೊಂಡ್ಬಿಡ್ತಾನೆ. ನ್ಯಾಚುರಲ್ ಬ್ರೈಟ್ ಇದ್ದವನು ಮಾತ್ರ ಉತ್ತರ ಕೊಡ್ತಾರೆ, ಅವು ಇಂಟರ್ವ್ಯೂನಲ್ಲಿ ಮಾಡೋ ಉದ್ದೇಶ ಏನಂದ್ರೆ ಫಿಲ್ಟರ್ ಮಾಡ್ತಾರೆ. ಅರ್ಥ ಆಯ್ತಾ, ಉತ್ತರ ಸೇಮ್ ಇರಬಹುದು, ಇನ್ನು ಸ್ವಲ್ಪ ಮಾರ್ಕ್ಸ್ ಹೆಚ್ಚು ಕಡಿಮೆ ಇರಬಹುದು, ಹೆಚ್ಚು ಮಾರ್ಕ್ಸ್ ತೊಗೊಂಡು ಕಡಿಮೆ ಆಗಿರ್ಬೋದು. ಯಾತಕ್ಕೆ, ಅವನು ಯಾವುದೋ ರೀತಿಯಲ್ಲಿ ಬರ್ತಿದ್ದೆ ಹೊರತು ನ್ಯಾಚುರಲ್ಲ ಬರೆದವನಲ್ಲ ಅವನು. ಅಲ್ಲ, ಆ ಟೈಮ್ ಆಗೋದು ಬೇರೆ, ಸುಮ್ಮನೆ ಮಾಡೋದು ಬೇರೆ, ಮಂತ್ರ ಗೊತ್ತಿಲ್ಲ ಆದ್ರಿಂದ ದೇವರು ಈ ಕಡೆ ಇಲ್ಲೋ ಆ ಕಡೆ ಈ ಕಡೆ ಇಷ್ಟೇ ಹೊರತು ದೇವರು ಶಿಫ್ಟ್ ಮಾಡೋದೇ ಹೊರತು ಏನಲ್ಲ. ಮತ್ತೆ ಅದೇ ದೇವ್ರ ಪೂಜೆ ಲೇಟಾಗಿ ಮಾಡಬಾರ ಅಂತ ಹೇಳಕ್ ಹೊರಟಿಲ್ಲ ನಾನು. ಅರ್ಥ ಆಯ್ತಾ, ಬರೀ ಮೆಕ್ಯಾನಿಕಲ್ ಹೆಚ್ಚು ಮಾಡಿದ್ರೆ ಉಪಯೋಗ ಇಲ್ಲ ಅಷ್ಟೆ. ದೇವ್ರ ಪ್ರತಿಭಾ ಪೂಜೆ ಪ್ರಶ್ನೆ ಬಂದೇ ಇಲ್ಲ ಇಲ್ಲಿ, ಬರೀ ಸಾರಿಗ್ರಾಮ ಪೂಜೆನೂ 3 ತಾಸು ಮಾಡೋಕ್ಕೂ ಬರುತ್ತೆ, ಅರ್ಥ ಆಯ್ತಾ, 10 ನಿಮಿಷ ಮಾಡೋಕ್ಕೂ ಅಂತ ಹೇಳಿದ್ದು ತಾತ್ಪರ್ಯ. ಪ್ರತಿಭಾ ಇದ್ದಿದ್ದು ಹೆಚ್ಚು ಪೂಜೆ ಮಾಡ್ತಾನೆ ಎಂಬ ವಿಚಾರ ಬೇರೆ, ಅರ್ಥ ಆಯ್ತಾ? ಬರೀ ಪೂಜೆನೇ ಅಷ್ಟು ಮಾಡ್ತಾರೆ, ಹೇಳಿದ ಎಷ್ಟೋ ಜನ ಇದ್ದಾರೆ, 30 ವರ್ಷ ಹೇಳ್ತಾ ಇದ್ದಾರೆ. ಪಾಠಕ್ಕೆ ಬರ್ಕೊಂಡು ಭಾರಿ ಇಷ್ಟ ನನಗೆ, 5 ಗಂಟೆ ಪೂಜೆ ಕೂತ್ರೆ 10 ಗಂಟೆವರೆಗೆ ಪೂಜೆ ಆಗಿಬಿಡ್ತದೆ, ಆಫೀಸ್ಗೆ ಹೋಗ್ಬಿಡ್ತೇನೆ, ಸಾಯಂಕಾಲ 6 ಗಂಟೆ ಸಂಜೆ ಆಡ್ ಕೂತ್ರೆ 9 ಗಂಟೆವರೆಗೆ ಆಗಿಬಿಡ್ತದೆ. ಈಗ ಜನ್ಮದಲ್ಲೇ ಪಾಠ ಇಲ್ಲ ಪ್ರವಚನೆ, ಅರ್ಥ ಆಯ್ತಾ? ಅದೇನು ಉಪಯೋಗ ಅದರಿಂದ? ಅದು ಏನು ಬಂತ ಪೂಜೆ ಅದೇ ರೀತಿನೇ ಅಷ್ಟೇ, ಇದು ಏನು ಇಂಪ್ರೂವ್ಮೆಂಟೇ ಇಲ್ಲ. ಹಾಗಾಗಬಾರ್ದು ಅರ್ಥದೊಳಗೆ ಏನ ಅರ್ಥ ನೀಡಿದ್ದೆ ಹೊರತು ಹೆಚ್ಚು ತುಂಬ ಪ್ರತಿಮೆ ಇಟ್ಕೊಂಡ್ರೆ ಪ್ರತಿಮೆ ಇಟ್ಕೊತೀರಿ ಯಾಕೆ ಫಸ್ಟ್ ಬಿಟ್ಬಿಡಿ, ಅರ್ಥ ಆಯ್ತಾ? ಫಸ್ಟ್ ಅಲ್ಲೇ ತಪ್ಪು ಮಾಡ್ತಾರೆ, ತುಂಬ ಪ್ರತಿಮೆ ಮಾಡ್ಕೋಬೇಕಾಗಪ್ಪ, ಬೇಗ ಬೇಡ ಬೇಡ, ಜ್ಞಾನವೇ ಬಂದಿಲ್ಲ ಫಸ್ಟ್ ಅಪ್ಪ. ಪೂಜೆ ಉದ್ದೇಶರ ಸೇರು ಜ್ಞಾನ ಬರಲಿ, ಜ್ಞಾನ ಬರಲಿಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಬೇಕು ಹೊರತು ಹೆಚ್ಚು ಪ್ರತಿಮೆ ಕೊಟ್ಟರೆ ಬೇಡ, ರಮೇ ಇದು ಮಲ್ಲಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಒಂದು ಕೃಷ್ಣ ಪ್ರತಿಮೆ ಸಾಕಿನಿ, ಯಾವುದು ಬೇಕಾಗಿತ್ತು? ಅರ್ಥ ಆಯ್ತಾ? 22 ಪ್ರತಿಮೆ ಇಟ್ಕೊಂಡು ಯಾವುದಕ್ಕೂ ಒಂದಿಷ್ಟು ಪೂಜೆ ಮಾಡಿದೆ, ಒಂದು ವರ್ಷಕ್ಕೂ ಹಾಗೆ ಇಟ್ಟಿದ್ದೆ. ತಗೊಂಡು ಏನು ಮಾಡ್ತೀರಿ? ತಗೊಂಡೋದ್ರಿಂದ ಪಾಪ ಬರುತ್ತೆ, ಪುಣ್ಯ ಬರದೇ ಇತ್ತು, ತೊಳೆದೇ ಇತ್ತು. ಬೇಕಾರೆ ಮಾಡ್ತೀವಿ ಅನೇಕ ಏನು ತಪ್ಪಿಸ್ಕೊಂಡು ಪ್ರತಿಮೆ ಪೂಜೆ ನಿತ್ಯ ಮಾಡಬಾರ್ದು, ವರ್ಷಕ್ಕೊಮ್ಮೆ ಮಾಡುವಾಗ ಕರೆಕ್ಟೇ. ನಿತ್ಯ ಮಾಡೋ ಕಟ್ಟಿಟ್ಬೇಕು ಅಂತ ಅಲ್ಲ, ಅದಕ್ಕೆ ಪೆಟ್ಟಿಗೆ ಇರಬೇಕು, ಬೆಟ್ಟಿಗೆ ಅನುಸಂಧಾನ ಮಾಡಬೇಕು. ಅಭಿಷೇಕ ಒಂದೇ ಇಲ್ಲ, ಭಾಳ ಜನಕ್ಕೆ ಗೊತ್ತಿಲ್ಲ, ಅದು ಕಟ್ಟಿಟ್ಬಿಟ್ರೆ ಎಷ್ಟೋ ವರ್ಷ ಆಗಿರ್ತದೆ. ದೊಡ್ಡ ದೇವರು, ದೊಡ್ಡ ದೇವರು ಅಂತ ಹೇಳಿದ್ರೆ ಅದಕ್ಕೆ ಹೆಸರು ದೊಡ್ಡ ದೇವರು, ದೊಡ್ಡ ದೇವರಿಲ್ಲ, ದೇವರು ಹೆಸರು ಬಿಡ್ತಾರೆ, ಆ ಥರ ಮಾಡಿಬಿಡ್ತಾರೆ. ಮಠದಲ್ಲೂ ಕೂಡ ನಿತ್ಯ ಅಭಿಷೇಕ ಮಾಡೋದಿಲ್ಲ ಪ್ರತಿಮೆಗಳಿಗೆ, ಯಾವ ಮಠದಲ್ಲೂ ಕೂಡ ಸಂಸ್ಥಾನ ನಿತ್ಯ ಅಭಿಷೇಕ ಮಾಡೋದಿಲ್ಲ. ಮಾಡೋದೆಂತ ಯುಗಾದಿ ಬಲಿಪಾಡ್ಯ ಆ ರೀತಿ ಮಾಡ್ತಾರೆ, ಹೊತ್ತು ಉಳಿದೇ ಮಾಡೋದಿಲ್ಲ. ಅದು ನಿತ್ಯ ಪೂಜೆ ಇಲ್ಲ, ನಿತ್ಯ ಪೂಜೆ ಮಾಡೇ ಮಾಡ್ತಾರೆ. ಆ ರೀತಿ ಮನೆಯಲ್ಲಿ ಪ್ರತಿಮೆ ಇದ್ದಾಗ ಅಷ್ಟು ಪೂಜೆ ಮಾಡಲೇಬೇಕು, ದೇವರಪಟ್ಟಿ ಕಟ್ಟಿಟ್ಟಿದ್ರು ಕೂಡ ಅಷ್ಟು ಪೂಜೆ ಮಾಡಲೇಬೇಕು. ಅರ್ಥ ಆಯ್ತಾ? ಅದರ ವರ್ಷಕ್ಕೊಮ್ಮೆ ಅಲ್ಲ, ಅದು ನಿತ್ಯ ಪೂಜೆನೇ ಉಂಟು. ಅದೆಲ್ಲ ಗಮನಿಸ್ತೇನೆ, ಮೆಕ್ಯಾನಿಕಲ್ಲೇ ಮಾಡ್ತಿದ್ರೆ ಏನೂ ಉಪಯೋಗ ಇಲ್ಲ. ಇತ್ಯಾದಿ ವಾಕ್ಯ ಸಾಮರ್ಥ್ಯಾತ್ ತಾರತಮ್ಯಂ ವಿಮುಕ್ತಿಗಂ ನಚಾತ್ರೋಪಾಸಕಚ್ಚೈವ ಫಲಮಕ್ಷಯ ಮುಚ್ಚತೆ. ಇತ್ಯಾದಿ ವಾಕ್ಯ ಸಾಮರ್ಥ್ಯಾತ್ ತಾರತಮ್ಯಂ ವಿಮುಕ್ತಿಗಂ, ಇತ್ಯಾದಿ ವಾಕ್ಯಗಳನ್ನು ಸ್ಪಷ್ಟ ಅರ್ಥ ಮಾಡಿಕೊಂಡ್ರೆ ಇದರ ಮುಕ್ತಿಯಲ್ಲೂ ತಾರತಮ್ಯ ಇದೆ ಎಂಬುದು ಸ್ಪಷ್ಟ ಆಗ್ತಾ ಇದೆ. ಸೊ ಜೀವಭೇದ, ಜೀವ ಸ್ವಭಾವ ಭೇದ, ತಾರತಮ್ಯ, ಪರಮಾತ್ಮನ ಸರ್ವಗುಣ ಪೂರ್ಣತ್ವ ಎಲ್ಲವನ್ನು ಒಪ್ಪಲೇಬೇಕು ಅಂತ ಹೇಳಿ ತಿಳಿಸಿ ಇನ್ನು ಮುಂದುವರೆಸ್ತಾರೆ. ನಾಳೆ ಓಂ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವ ಮಮತಾ ಮಾನವ.